तथितमतुलम्बदेतापत्रयापहं मिथ्यासिद्धान्तदुध्वान्तविध्वंसनविचक्षणः जयतीताकेतनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयाद् अस्मदिष्टातसिद्धये तपोविद्याविरक्त्यादि सद्गुणोगाकरानां वादिराजगुरून् वन्दे ऐकिलिपदाश्रयान् पूज्य राघवेन्द्राय सिद्धधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्द्रियवरेन्दवे श्रीराघवेन्द्रगुरवे नमो अत्यन्तयाळवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्ध्यन्त मनोरथाः हरिः ओं श्रीगुरुभ्यो नमः. ನಾವು ಪುರುಷಸೂಕ್ತ ಅದು ವ್ಯಾಖ್ಯಾನವನ್ನು ರಾಘವೇಂದ್ರ ಸ್ವಾಮಿಗಳವರ ವ್ಯಾಖ್ಯಾನ ಇಟ್ಕೊಂಡು ಅರ್ಥ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ನಾಲ್ಕು ಮಂತ್ರಗಳಾಯಿತು. ಐದನೇ ಮಂತ್ರ ಅದು ಋಗ್ವೇದ ಸಂಹಿತ ಪಾಠ ಪದಪಾಠ ಇವೆಲ್ಲ ಸ್ವಲ್ಪ ಅಂದರೆ ಪದಪಾಠ ಬಿಡಿಸುವಂಥದ್ದು ಋಗ್ವೇದ ಸಂಹಿತ ಇಲ್ಲ ಕೃಷ್ಣಯಜುರ್ವೇದ ಸಂಹಿತ ಋಗ್ವೇದ ಮಂತ್ರಕ್ಕೆ ಯಜುರ್ವೇದ ಸ್ಲೈಟ್ ಡಿಫ್ರೆನ್ಸ್ ಕಾಣಿಸ್ಬೋದು. ಬಟ್ ಆ್ಯಕ್ಚುಲ್ ಆಗಿ ಎರಡು ಆಲ್ಮೋಸ್ಟ್ ಸೇಮ್. ಸೊ ಅದು ನಾನು ಹೇಗಿದೆ ನಾವು ನೋಡೋಣ. ಇದು ಮಂತ್ರ ಋಗ್ವೇದ ಸಂಹಿತ ಪಾಠದಲ್ಲಿ ಹೀಗೆ ತಸ್ಮಾತ್ ವಿರಾಳ ಜಾಯತ ವಿರಾಜೋ ಅಧಿಪುರುಷ ಸ ಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿ ಮಥೋ ಪುರಃ ಅಂಥೇಳಿ ಕೃಷ್ಣ ಯಜುರ್ವೇದ ಸಂಹಿತ ಪಾಠದಲ್ಲಿ ತಸ್ಮಾತ್ ವಿರಾಡ ಜಾಯತ ವಿರಾಜೋ ಅಧಿಪುರುಷ ಸ ಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿ ಮಥೋ ಪುರಃ. ಸೊ ವಿರಾಳ ಲಡೆಯೋರ ಭೇದ ಅಂಥೇಳಿ ವಿರಾಳ ಅಂದ್ರು ವಿರಾಟ್ ಅಂದ್ರು ವಿರಾಡ್ ಅಂದ್ರು ಇವೆಲ್ಲ ವಿರಾಟ್ ಅಜಾಯತ ಸೇರಿದಾಗ ವಿರಾಡ್ ಅಜಾಯತ ಆಗತ್ತೆ. ಅಲ್ಲಿ ಲಡೆಯೋರ ಭೇದ ಅಂತೇಳಿ ವಿರಾಡ್ ಅಜಾಯತ ವಿರಾಳಜಾಯತ ಎರಡು ಕೂಡ ಕರೆಕ್ಟ್. ಯಾವ ಒಂದು ತಪ್ಪು ಒಂದು ಕರೆಕ್ಟ್ ಅಂತ ಆಗ್ಲಿ ಇದು ಪ್ರಿಫರಬಲ್ ಅಂತ ಆಗ್ಲಿ ಇಲ್ಲ. ಋಗ್ವೇದದಲ್ಲಿ ಅಳಕಾರ ತಗೊಂಡಿದ್ದಾರೆ. ಋಗ್ವೇದ ಪಾಠದಲ್ಲಿ ಬರುವಾಗ ತಸ್ಮಾತ್ ವಿರಾಳಜಾಯತ ವಿರಾಜೋ ಅಧಿಪುರುಷ ಅಂತ ಬರುತ್ತೆ. ಯಜುರ್ವೇದ ಪಾಠದಲ್ಲಿ ವಿರಾಡಜಾಯತ ಅಂತ ಹೇಳಿ ತಗೊಂಡಿದ್ದಾರೆ. ಸೊ ಎರಡು ಕೂಡ ಸರಿಯಾದ ಪಾಠಗಳೇ, ಎರಡು ವಿಧವಾದ ಪಾಠಗಳು. ಅರ್ಥದಲ್ಲಿ ಏನು ವ್ಯತ್ಯಾಸ ಇಲ್ಲ, ಅರ್ಥ ಎರಡರಲ್ಲಿ ಒಂದೇ ಅರ್ಥ. ಇದು ಈ ಶಬ್ದದ ವಿರಾಟ್ ಅಂತಲ್ಲಿ ಇದು ಪದಪಾಠ ಮಾಡುವಾಗ ವಿರಾಟ್ ವಿರಾಟ್ ವಿ ಸೊ ತಸ್ಮಾತ್ ವಿರಾಟ್ ಅಜಾಯತ ವಿರಾಜ ಅಧಿ ಪುರುಷ ಸಹ ಜಾತ ಅತಿ ಅರಿಚ್ಯತ ಪಶ್ಚಾತ್ ಭೂಮಿಂ ಅಥೋ ಇತಿ ಪುರಃ. ಪದ ಪದಪಾಠ ಅಂದ್ರೆ ಪದ ಪದವನ್ನು ಬಿಡಿಸಿ ನಾವು ಪದಚ್ಛೇದ ಮಾಡ್ತೀವಿ ನೋಡ್ರಿ ವೇದಗಳಲ್ಲಿ. ಆ ಪದಚ್ಛೇದ ಮಾಡಿ ಮಾಡಿದ ಪಾಠ ಯಾವುದಿದೆ ಅದಕ್ಕೆ ಪದಪಾಠ ಅಂತ ಹೇಳ್ತಾರೆ. ಬೇಸಿಕಲಿ ಪದಚ್ಛೇದ ಮಾಡಿರುವಂತ ಪಾಠ ಪದಪಾಠ. ಸೊ ಇದು ನಾವು ಅರ್ಥ ಹೀಗೆ ರಾಯರ ವ್ಯಾಖ್ಯಾನದಲ್ಲಿ ಶುರು ಆಗತ್ತೆ. ಐದನೇ ಮಂತ್ರ ತಸ್ಮಾತ್ ವಿರಾಡ್ ಇತ್ಯಾದಿ ಮಹಿಮಾ ಅಂತರ ಮುಚ್ಚತೆ. ಅಂದರೆ ಭಗವಂತನ ಮಹಿಮೆಯನ್ನು ಹೇಳ್ತಾ ಬಂದಿದೆ ಮೊದಲು ನಾಲ್ಕು ಸೂಕ್ತಗಳಾದ ಮೇಲೆ ಐದನೇ ಮಂತ್ರದಲ್ಲಿ ಹೇಳುವಂತಹ ಅದರ ಅರ್ಥ ಹೀಗಿದೆ. ತಸ್ಮಾತ್ ಅಂದರೆ ಈ ಮೊದಲ ನಾಲ್ಕು ಮಂತ್ರಗಳಲ್ಲಿ ಹೇಳಿದಂತಹ ಭಗವಂತ ಪುರುಷ ನಾಮಕ ಪರಮಾತ್ಮನಕ್ಕಿಂತಲೂ ಅಂತೇಳಿ. ತಸ್ಮಾತ್ ಅಂದರೆ ಪ್ರಾಗ್ ಉಕ್ತ ಮಹಿಮವತಃ ಪುರುಷಾತ್ ಸ್ವರ್ಣಮಯತೆಯ ವಿಶೇಷೇನ ರಾಜತ ಇತಿ ವಿರಾಟ್ ಶಬ್ದಿತಂ ಬ್ರಹ್ಮಾಂಡಂ ಅಜಾಯತ. ತಸ್ಮಾತ್ ಅವನಿಂದ ಅವನಿಂದ ಎಂಥವನಿಂದ ಮುಂದೆ ಹೇಳಲ್ಪಟ್ಟಿರುವಂತಹ ಮಹಿಮದಿಂದ ಕೂಡಿರುವಂತಹ ಪುರುಷ ನಾಮಕ ಪರಮಾತ್ಮನಿಂದ ವಿರಾಟ್ ಅನ್ನುವುದು ಹುಟ್ಟಿ ಬಂತು. ವಿರಾಟ್ ಅನ್ನುವುದು ಅಜಾಯತ ಉದ್ಭವಿಸಿತು ಹುಟ್ಟಿ ಬಂತು. ವಿರಾಟ್ ಅಂದ್ರೆ ಏನು ಅಂದ್ರೆ ವಿರಾಟ್ ರಾಟ್ ವಿ ವಿಶೇಷೇನ ರಾಟ್ ರಾಜತ ವಿರಾಟ್ ಅಂದ್ರೆ ಚೆನ್ನಾಗಿ ಪ್ರಕಾಶಿಸುವಂಥದ್ದು. ಚೆನ್ನಾಗಿ ಪ್ರಕಾಶಿಸುವಂತಂದ್ರೆ ಸ್ವರ್ಣಮಯತೆಯ ಅಂದ್ರೆ ಬಂಗಾರ ಇತ್ಯಾದಿಗಳಿಂದ ತುಂಬಿರುವಂತಹ ಇಡೀ ಪ್ರಪಂಚ ಪ್ರಕಾಶಮಾನ ಅಂದ್ರೆ ಭಗವಂತ ಅತ್ಯಂತ ಪ್ರಕಾಶ. ಅವನಿಗೆ ಹೋಲಿಸುವುದಲ್ಲ, ಸಪರೇಟ್ ಆಗಿ ತಗೊಂಡ್ರೆ ಅದರಷ್ಟು ತಗೊಂಡ್ರೆ ಪ್ರಪಂಚವು ಪ್ರಕಾಶವೇ. ಪ್ರಕಾಶದಿಂದ ಕೂಡಿರುವ ಕಾರಣದಿಂದ ವಿರಾಟ್ ಅಂದ್ರೆ ಈ ಕಾಂಟೆಕ್ಸ್ಟ್ ನಾವು ಸಂದರ್ಭಾನುಸಾರವಾಗಿ ಕೆಲವು ಕಡೆ ಭಗವಂತನನ್ನು ವಿರಾಟ್ ಅಂತ ಕರಿತೀವಿ, ವಿರಾಟ್ ಸ್ವರೂಪ ಭಗವಂತನಿಗೆ. ಸೊ ವಿರಾಟ್ ಅನ್ನುವ ಶಬ್ದ ಯಾರನ್ನು ಹೇಳತ್ತೆ ಯಾವುದನ್ನು ಹೇಳತ್ತೆ ಅಂತ ತಿಳ್ಕೊಳ್ಳುವುದಕ್ಕೆ ಕಾಂಟೆಕ್ಚುವಲ್ ಆಗಿ ಹೋಗ್ಬೇಕು. ಇಲ್ಲಿ ಭಗವಂತನಿಂದ ವಿರಾಟ್ ಹುಟ್ಟಿ ಬಂದಂದ್ರೆ ಭಗವಂತನಿಂದ ಭಗವಂತ ಅವನಿಂದ ಅವನ ರೂಪಗಳು ಬಂದಿದೆ ನಿಜ, ಆದ್ರೆ ಅದು ಇಲ್ಲಿ ಪ್ರಸ್ತುತ ಅಲ್ಲ. ಪ್ರಸ್ತುತ ಅವನು ಭಗವಂತ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ, ಅವನಿಂದ ಸೃಷ್ಟಿ ಮಾಡಲ್ಪಟ್ಟಿದ ಬ್ರಹ್ಮಾಂಡದ ಬಗ್ಗೆ ವಿಚಾರ. ಆದ್ದರಿಂದ ಇಲ್ಲಿ ವಿರಾಟ್ ಅನ್ನುವ ಶಬ್ದಕ್ಕೆ ಪ್ರಪಂಚ ಬ್ರಹ್ಮಾಂಡ ಅಂತ ಅರ್ಥ. ಬ್ರಹ್ಮಾಂಡ ಅವನಿಂದ ಹುಟ್ಟಿ ಬಂತು. ಆದ್ದರಿಂದ ತಸ್ಮಾತ್ ವಿರಾಟ್ ಅಜಾಯತ, ತಸ್ಮಾತ್ ಅಂತವನು ಆ ಮುಂದೆ ಹೇಳಿದ ನಾಲ್ಕು ಸೂಕ್ತಗಳಲ್ಲಿ ಹೇಳುವಂತಹ ನಾಲ್ಕು ಮಂತ್ರಗಳಲ್ಲಿ ಬಂದಿರುವಂತಹ ಮಹಿಮವಂತನಾದ ಆ ಪುರುಷನಾಮಕ ಪರಮಾತ್ಮನಿಂದ ತಸ್ಮಾತ್ ವಿರಾಟ್ ಅಜಾಯತ. ವಿರಾಟ್ ವಿಶೇಷವಾಗಿ ಪ್ರಕಾಶಿಸುವಂತಹ ಈ ಬ್ರಹ್ಮಾಂಡವು ಹುಟ್ಟಿ ಬಂತು, ಉದ್ಭವಿಸಿತು, ಸೃಷ್ಟಿಯಾಯಿತು ಅಂತ ಹೇಳುವಂತಹ ಮಾತು. ಆದ್ದರಿಂದ ಪುರುಷ ಭಗವಂತ ಪುರುಷ ಅನ್ನುವ ಶಬ್ದ ಕೂಡ ಕಾಂಟೆಕ್ಚುಯಲ್ ಆಗಿ ಮೋಸ್ಟ್ ಆಫ್ ದ ಟೈಮ್ ಪುರುಷ ಪುರುಷನಾಮಕ ಪರಮಾತ್ಮನ ಹೇಳುತ್ತೆ. ಒಂದೊಂದ್ಸರಿ ಪುರುಷ ಅಂತ ಹೇಳಿದ್ರೆ ಬ್ರಹ್ಮದೇವರನ್ನು ಹೇಳುತ್ತೆ. ಪುರುಷ ಅಂದ್ರೆ ಸಾಮಾನ್ಯ ಮನುಷ್ಯನಿಗೂ ಪುರುಷ ಅಂತ ಕರಿತೀವಿ. ಸೊ ಕಾಂಟೆಕ್ಚುಯಲ್ ಆಗಿ ಸಂದರ್ಭಾನುಸಾರವಾಗಿ ನಾವು ಅರ್ಥವನ್ನು ತಗೋಬೇಕು. ಆದ್ದರಿಂದ ನಾವು ಮುಂದೆ ಹಿಂದೆ ಹೇಳಿದಂತಹ ಮಹಿಮಾವಂತನಾದ ಪುರುಷನಾಮಕ ಪರಮಾತ್ಮನಿಂದ ವಿಶೇಷವಾಗಿ ರಾಟ್ ಅಂದ್ರೆ ರಾಜ್ರು ದೀಪ್ತೌ ರಾಜ ಪ್ರಕಾಶನೆ ಅಂತೇಳಿ ಪ್ರಕಾಶಿಸುವಂತಹ ಸ್ವರ್ಣಮಯವಾಗಿರುವಂತಹ ಇಡೀ ಬ್ರಹ್ಮಾಂಡವು ಅವನಿಂದಲೇ ಹುಟ್ಟಿ ಬಂತು ಅಂಥೇಳಿ ಈ ಇದರ ಅರ್ಥ. ಅದಾದ ಮೇಲೆ ತಸ್ಮಾತ್ ವಿರಾಡದಾಯತ ವಿರಾಜೋ ಅಧಿಪುರುಷ ಅಂತೇಳಿ, ಅಧಿ ಅಧಿ ಅಭಿವ್ಯಾಪ್ತ ಅಧಿ ಅನ್ನೋ ಶಬ್ದ. ತಸ್ಮಾತ್ ವಿರಾಡದಾಯತ ಅಧಿ ಅಭಿವ್ಯಾಪ್ಯ ಅಂದರೆ ಇಲ್ಲಿ ವಿರಾಣ್ ನಾಮ ಪುರುಷ ಚತುರ್ಮುಖ ಅಜಾಯತ ತಥಾ ವಿರಾಣ್ ನಾಮ ಬ್ರಹ್ಮ ತಸ್ಮಾತ್. ಸೊ ಇಲ್ಲಿ ಪುರುಷನು ಕೂಡ ಅಂದ್ರೆ ಪುರುಷನಾಮಕ ಚತುರ್ಮುಖ ಬ್ರಹ್ಮನು ಕೂಡ ಆ ವಿರಾಟ್ ನಾಮಕ ಪರಮಾತ್ಮನಿಂದ ಹುಟ್ಟಿ ಬಂತು. ಸೊ ಇದು ನೋಡ್ರಿ ತಸ್ಮಾ ವಿರಾಟ್, ಇದು ಪಾಠ ನೋಕೊಳ್ಳುವಾಗ ವಿರಾಟ್ ಅಜಾಯತ ವಿರಾಟ್ ನಾಮಕ ಪರಮಾತ್ಮನಿಂದ ಬ್ರಹ್ಮಾಂಡವು ಹುಟ್ಟಿ ಬಂತು ಅಂತಲೂ. ಸೊ ಪುರುಷ ನಾಮಕ ಚತುರ್ಮುಖ ಬ್ರಹ್ಮ ಅವನು ವಿರಾಟ್ ನಾಮಕ ಪರಮಾತ್ಮನಿಂದ ಹುಟ್ಟಿ ಬಂದ ಅಂತಲೂ ನಾವು ಒಂದು ಪಾಠವನ್ನು ಅರ್ಥವನ್ನು ಮಾಡಬಹುದು. ಆದ್ರೆ ಇಲ್ಲಿ ಮುಖ್ಯವಾದ ಅರ್ಥ ಹೀಗೆ, ಪರಮಾತ್ಮನಿಂದ ವಿರಾಟ್ ಅಂತ ಕರೆಯಲ್ಪಡುವ ಬ್ರಹ್ಮಾಂಡವು ಹುಟ್ಟಿ ಬಂತು ಅಂಥೇಳಿ. ಸೊ ಇದಾದ ಮೇಲೆ ಇಲ್ಲಿ ತಸ್ಮಾತ್ ವಿರಾಟ್ ವಿರಾಜೋ ಅಧಿಪುರುಷ, ತಸ್ಮಾತ್ ಪುರುಷಾತ್ ಹರೇಹೇ ನಾಭಿದೇಶಾತ್ ರೂಪಾಂತರೇಣ ಅಜಾಯತ ಭೌತಿಕ ದೇಹ ಇಂದ್ರಿಯಾದಿ ಯುಕ್ತ ಅಂತೇಳಿ. ಪದ್ಮನಾಭ ಪರಮಾತ್ಮ ಅವನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮ ನಾಭಿ ಅವನಿಂದ ನಾಭಿ ಕಮಲ ಬಂತು, ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿ ಬಂದರು. ಆದ್ದರಿಂದ ಈ ನಾಭಿ ಕಮಲವನ್ನೇ ಬ್ರಹ್ಮಾಂಡದ ಒಂದು ಬೀಜ ಅಂತ ತಗೊಂಡರೆ ಅದರಿಂದ ಚತುರ್ಮುಖ ಬ್ರಹ್ಮದೇವರು ಅವರು ಭೌತಿಕ ದೇಹ ಇಂದ ಅಂದ್ರೆ ಮತ್ತೊಮ್ಮೆ ಹುಟ್ಟಿರುವುದು ರೂಪಾಂತರೇಣ ಅಂತೇಳಿ. ಮೊದಲು ಬ್ರಹ್ಮ ಹುಟ್ಟಿದ, ಬ್ರಹ್ಮದೇವರ ಒಂದು ಅಭಿಮಾನಿತ್ವವನ್ನು ಕೊಟ್ಟರು, ಈ ಬ್ರಹ್ಮಾಂಡವನ್ನು ಹುಟ್ಟಿಸುವಂತಹ ಸಾಮರ್ಥ್ಯ ಕೊಟ್ಟರು, ಮತ್ತು ಬ್ರಹ್ಮದೇವರು ನಮಗೆ ಇದು ಮಹಾಭಾರತ ಅರ್ಪಣೆಯಲ್ಲಿ ಬರುತ್ತೆ ರೂಪಾಂತರದಿಂದ ಬ್ರಹ್ಮದೇವರು ಅಂದ್ರೆ ಮೊದಲು ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಒಳಗಿನ ಸೃಷ್ಟಿ ಅಂತ ನಾವು ಹೇಳ್ತೀವಿ ನೋಡ್ರಿ. ಹಾಗೆ ಚತುರ್ಮುಖ ಬ್ರಹ್ಮದೇವರನ್ನು ಬ್ರಹ್ಮಾಂಡದ ಹೊರಗೆ ಸೃಷ್ಟಿ ಮಾಡಿದ್ರು, ಆಮೇಲೆ ಬ್ರಹ್ಮಾಂಡದ ಸೃಷ್ಟಿ ನಡೆಯಬೇಕಂತ ಹೇಳಿ ನಾಭಿ ಕಮಲದಿಂದ ಬರುವಂತೆ ಮಾಡಿ ಆ ಚತುರ್ಮುಖ ಬ್ರಹ್ಮದೇವರ ಮೂಲಕವಾಗಿ ಮತ್ತು ಬ್ರಹ್ಮಾಂಡವನ್ನು ಭಗವಂತ ಸೃಷ್ಟಿ ಮಾಡುತ್ತಾನೆ. ಅಂದ್ರೆ ಅಲ್ಲಿ ಬ್ರಹ್ಮಣಿ ಬ್ರಹ್ಮರೂಪೋತ್ಸವ ಅಂತ ಹೇಳಿದಂತೆ ಬ್ರಹ್ಮದೇವರಲ್ಲಿ ನಿಂತು ಭಗವಂತ ಸೃಷ್ಟಿ ಮಾಡ್ತಾನಾದ್ದರಿಂದ ಬ್ರಹ್ಮ ಸೃಷ್ಟಿ ಮಾಡಿದ ಅಂತ ಹೇಳಿದರೂ ಮುಖ್ಯತಃ ಬ್ರಹ್ಮಾಂತರ್ಗತನಾದ ಬ್ರಹ್ಮನಾಮಕ ಪರಮಾತ್ಮ ಸೃಷ್ಟಿ ಮಾಡಿದ. ಅದಕ್ಕೆ ನಾವು ಎಲ್ಲ ಅನೇಕ ಜಾಗಗಳಲ್ಲಿ ಪರಮಾತ್ಮ ಸೃಷ್ಟಿಕರ್ತ, ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದೆ, ಪರಮಾತ್ಮ ನಾರಾಯಣ ಹಾಗೆ ಸೃಷ್ಟಿಕರ್ತನಾದ ಅನ್ನುವ ಪ್ರಶ್ನೆಗಳು ಬರುತ್ತೆ. ಆ ಚತುರ್ಮುಖ ಬ್ರಹ್ಮದೇವರ ಒಳಗೆ ಬ್ರಹ್ಮನಾಮಕನಾಗಿಯೇ ಇದ್ದು ಭಗವಂತ ಮೂಲಕವಾಗಿ ಅದೇ ಮಾಡೋದು, ಚತುರ್ಮುಖ ಬ್ರಹ್ಮದೇವರ ಮೂಲಕವಾಗಿಯೇ ಮಾಡ್ತಾನೆ ಭಗವಂತ. ಆದ್ದರಿಂದ ಅವ ಬ್ರಹ್ಮದೇವರನ್ನು ಮತ್ತೊಮ್ಮೆ ಹುಟ್ಟಿಸುವುದಕ್ಕಾಗಿ ನಾಭಿ ಕಮಲದಿಂದ ತಸ್ಮಾತ್ ಆ ಪುರುಷನಾಮಕನಾದ ಹರಿಯಿಂದ ನಾಭಿದೇಶದಿಂದ ಇನ್ನೊಂದು ರೂಪದಿಂದ ಭೌತಿಕವಾದ ದೇಹ ಇಂದ್ರಿಯ ಅಲ್ಲಿ ಕೂಡ ಚತುರ್ಮುಖ ಬ್ರಹ್ಮದೇವರಿಗೆ ಭೌತಿಕ ದೇಹ ಇಂದ್ರಿಯಗಳು ಬೇಕು. ಆದರೆ ಅವರ ದೇಹದ ಸ್ಟ್ರಕ್ಚರ್ ಇಸ್ ಡಿಫ್ರೆಂಟ್ ಫ್ರಮ್ ನಮ್ಮ ದೇಹದ ಸ್ಟ್ರಕ್ಚರ್, ಅದು ಸೂಕ್ಷ್ಮವಾದದ್ದು. ಆದ್ದರಿಂದ ಆ ವಿಧವಾಗಿ ಸೂಕ್ಷ್ಮವಾದದ್ದು ಅಂತ ಹೇಳಿದರೆ ಸ್ಮಾಲೆಸ್ಟ್ ಅಂತ ಮಾತ್ರ ಅಲ್ಲ, ಸ್ಮಾಲೆಸ್ಟ್ ಇದೆ ದೊಡ್ಡದಾಗದೆ, ಸೂಕ್ಷ್ಮ ಅಂತ ಹೇಳಿದರೆ ಇಟ್ ಈಸ್ ನಾಟ್ ಗ್ರಾಸ್, ಗ್ರಾಸ್ನೆಸ್ ಕಡಿಮೆ ಇರುವಂಥದ್ದು ಅನ್ನುವ ಅರ್ಥದಲ್ಲಿ, ಆ ಅರ್ಥದಲ್ಲಿ ಸೂಕ್ಷ್ಮತ್ವ ಅಂದ್ರೆ ಮಚ್ ಮಚ್ ಲೆಸ್ ಗ್ರಾಸ್ ಇರುವಂಥದ್ದು. ಆದ್ದರಿಂದ ಅವರು ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿರುವಂಥದ್ದಾಗಿದ್ದಾರೆ ಅದನ್ನು ಹೇಳ್ತಾರೆ. ಆದ್ದರಿಂದ ಆ ಪುರುಷನಾಮಕನಾದ ಚತುರ್ಮುಖ ಬ್ರಹ್ಮನು ಹುಟ್ಟಿದ ಅಂತ ಹೇಳಿ ಇಲ್ಲಿ ಅಭಿ ಅಧಿ ತಸ್ಮಾದ್ ವಿರಾಟ್ ಅಧಿಜಾಯತ ಅಭಿಜಾಯತ ಅಧಿ ಅನ್ನುವುದಕ್ಕೆ ಅಭಿ ಅನ್ನುವುದು ಆವರಿಸಿಕೊಂಡು, ಅಂದ್ರೆ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿ ಆ ಮಹತ್ತತ್ವ ಯಾವುದಿದೋ ಅದು ಬ್ರಹ್ಮಾಂಡವೆಲ್ಲ ವ್ಯಾಪಿಸಿರುವಂಥದ್ದು. ಆ ಮಹತ್ತತ್ವವೇ ಶರೀರವಾಗಿ ಉಳ್ಳವನಾಗಿದ್ದಾನೆ ಚತುರ್ಮುಖ ಬ್ರಹ್ಮದೇವ ಒಂದು, ಮತ್ತು ಭೌತಿಕವಾದ ದೇಹ ಇಂದ್ರಿಯಗಳಿಂದ ಮತ್ತೊಮ್ಮೆ ಹುಟ್ಟಿ ಬರುವಂಥದ್ದು ಇನ್ನೊಂದು ರೂಪ. ಹೀಗೆ ಆ ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಇರುವ ಪುರುಷ ಶಬ್ದಕ್ಕೆ ಭಗವಂತ ಅಂತಲೂ ಅರ್ಥ ಇದೆ, ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ ಇದೆ. ಭಗವಂತ ಅಂತ ಹೇಳಿದಾಗ ಅಲ್ಲಿ ಓಷಣ ಸರ್ವಪಾಪಾನಾಂ ಪೂರ್ವಂ ಪುರುಷ ಉಚ್ಯತೆ ಅಂತ ಹೇಳಿದಂತೆ ಪುರುಷ ಅಂದ್ರೆ ಪುರ ಉಷ ಉಷ ದಹನೆ ಅಂತ ಹೇಳಿ, ಉಷ ಅಂದ್ರೆ ಸುಡುವುದು, ಪುರುಷ ಅಂದ್ರೆ ಪುರ ಉಷ, ಪುರ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಯಾವ್ಯಾವ ಪಾಪಗಳನ್ನು ಕೂಡ ಸುಡುವಂತಹ. ಓಷಣ ಸರ್ವಪಾಪಾನಾಂ ಪೂರ್ವಂ ಪುರುಷ ಉಚ್ಯತೆ ಅಂತ ಹೇಳಿ, ಅಂದ್ರೆ ಎಲ್ಲ ಪಾಪಗಳನ್ನು ಸುಡುವ ಸಾಮರ್ಥ್ಯ ಇರುವ ಭಗವಂತನಿಗೂ ಪುರುಷ, ಎಲ್ಲ ಪಾಪಗಳನ್ನು ಸುಡ್ತಾನೆ, ಆದ್ದರಿಂದ ಅವನಿಗೆ ಪುರ ಉಷ, ಎಲ್ಲ ಪಾಪಗಳನ್ನು ಸುಡುವವನು. ಸರ್ವ ಪಾಪಾನಾಂ ಓಷಣಾತ್ ಪೂರ್ವಂ ಪುರುಷ ಉಚ್ಯತೆ ಅಂತ ಹೇಳಿದಂತೆ ಆ ಅರ್ಥವು ತಗೊಳ್ತಾರೆ. ಹೀಗೆ ಉಷದಹನೆ ಅನ್ನುವ ಅರ್ಥದಿಂದ ತನ್ನ ಪಾಪಗಳನ್ನು ಭಗವಂತನ ಸ್ಮರಣೆಯಿಂದ ಅವನು ಸುಟ್ಟು ಹಾಕ್ತಾನ. ಆದ್ದರಿಂದ ಬ್ರಹ್ಮದೇವರು ಕೂಡ ಪುರುಷ ಅನ್ನುವ ಹೆಸರು. ಅಂದ್ರೆ ಏನು, ಆ ಬ್ರಹ್ಮದೇವರು ತಾನು ಮಾಡಿದ ಪಾಪಗಳನ್ನು ಭಗವಂತನ ಸ್ಮರಣೆಯಿಂದ ಸುಟ್ಟು ಹಾಗೆ. ಮತ್ತು ಬ್ರಹ್ಮದೇವರು ಪಾಪಗಳನ್ನು ಮಾಡಿದ್ದಾರಾ ಅಂದ್ರೆ ಪಾಪಗಳು ಮಾಡಲೇ ಇಲ್ಲ, ಪಾಪಗಳು ಅನ್ನುವ ಇದನ್ನೇ ಬರದೆ ಮೊದಲೇ ಸುಟ್ಟು ಹಾಕ್ಬಿಟ್ರು. ಆದ್ದರಿಂದ ಅವ್ರಿಗೆ ಪಾಪವೇ ಇಲ್ಲ, ಆದ್ದರಿಂದ ಪುಣ್ಯ ಮಾತ್ರ ಉಳಿದಿದೆ. ಆದ್ದರಿಂದಲೇ ಅವರು ಸುಖಭೋಗ, ಕೇವಲ ಸುಖಭೋಗ ಉಳ್ಳವರಾಗಿದ್ದಾರೆ. ಅದನ್ನು ಹೇಳಿದಾದ ಮೇಲೆ ಇಲ್ಲಿ ಇನ್ನೊಂದು ಅರ್ಥ, ಅದಕ್ಕೆ ನಾವು ವಿರಾಟ್ ವಿಶೇಷವಾದ ರಾಟ್ ಪ್ರಕಾಶಿಸುವ ಬ್ರಹ್ಮಾಂಡ ಹುಟ್ಟಿತು ಅಂತ ಒಂದರ್ಥ, ಮತ್ತು ತಸ್ಮಾತ್ ಆ ಪರಮಾತ್ಮನಿಂದ ವಿರಾಟ್ ವಿರಾಟ್ ನಾಮಕನಾದ ಚತುರ್ಮುಖ ಬ್ರಹ್ಮ. ನೋಡ್ರಿ, ವಿರಾಟ್ ಅನ್ನುವ ಶಬ್ದಕ್ಕೆ ಬ್ರಹ್ಮಾಂಡ ಅಂತ ಒಂದರ್ಥ. ವಿರಾಟ್ ಅಂದ್ರೆ ಪರಮಾತ್ಮನಿಗೂ ವಿರಾಟ್, ವಿರಾಟ್ ಅಂದ್ರೆ ಚತುರ್ಮುಖ ಬ್ರಹ್ಮನಿಗೂ ವಿರಾಟ್. ನಾವು ವಾಕ್ಯಾರ್ಥವನ್ನು ಮಾಡುವಾಗ ಯಾವ ಯಾವ ಅರ್ಥಗಳು ಶಾಸ್ತ್ರಕ್ಕೆ ಸಮ್ಮತವಾಗಿದೆಯೋ ಆ ಅರ್ಥಗಳನ್ನು ಮಾತ್ರವೇ ಮಾಡಬೇಕು. ಆದ್ದರಿಂದ ಪರಮಾತ್ಮನಿಂದ ಬ್ರಹ್ಮಾಂಡ ಹುಟ್ಟಿತು, ಚತುರ್ಮುಖ ಬ್ರಹ್ಮನಿಂದ ಬ್ರಹ್ಮಾಂಡ ಹುಟ್ಟಿತು, ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮನು ಹುಟ್ಟಿದ, ಇವೆಲ್ಲವೂ ಕೂಡ ಆಕ್ಸೆಪ್ಟಬಲ್. ಆದ್ದರಿಂದ ತಸ್ಮಾತ್ ವಿರಾಟ್ ಆದಾಯತ ಅಂದ್ರೆ ಆ ಮಹಿಮಾನ್ವಿತನಾದ ಪರಮಾತ್ಮನಿಂದ ವಿರಾಟ್ ವಿರಾಟ್ ನಾಮಕನಾದ ವಿಶೇಷವಾಗಿ ರಾಜಿಸುವಂತಹ ಚತುರ್ಮುಖ ಬ್ರಹ್ಮದೇವ ಅವರು ಹುಟ್ಟಿ ಬಂದರು. ಸೊ ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮ ಹುಟ್ಟಿದ ಅನ್ನುವ ಅರ್ಥವು ಅಲ್ಲಿದೆ, ತಸ್ಮಾತ್ ವಿರಾಟ್ ಅಜಾಯತ. ಆದ್ದರಿಂದ ಈ ಎಲ್ಲ ಅರ್ಥಗಳು ಕೂಡ ನಾವು ತಗೊಳ್ಳುವಂಥದ್ದು ಸ್ವರೂಪಾಂತರದಿಂದ ನಾಭಿಕಮಲದಿಂದ ಪಂಚಭೂತಾತ್ಮಕವಾದ ದೇಹ ಇಂದ್ರಿಯಗಳು ಉಳ್ಳವನಾಗಿ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದ್ದಾನೆ, ಆದ್ದರಿಂದಲೂ ತಸ್ಮಾತ್ ವಿರಾಟ್ ಅಜಾಯತ, ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮದೇವರು ಪುರುಷ ನಾಮಕನಾದ ಅವನು ಹುಟ್ಟಿ ಬಂದ ಅಂತ ಹೇಳಿ. ಸೊ ತಸ್ಮಾತ್ ವಿರಾಟ್ ಅಜಾಯತ. ವಿರಾಜೋ ಅಧಿಪುರುಷ, ವಿರಾಜೋ ಅಧಿಪುರುಷ, ವಿರಾಜ ಅಧಿಪುರುಷ. ವಿರಾಜೋ ಅಧಿಪುರುಷ ಅಂದ್ರೆ ಏನು, ವಿರಾಜನಿಕ್ಕಿಂತಲೂ ಅಧಿಕನಾಗಿ ಪುರುಷನಿದ್ದಾನೆ. ವಿರಾಜ ಅಂದ್ರೆ ಏನು, ನಾವು ನೋಡಿದ್ವಿ, ವಿರಾಟ್ ವಿರಾಟ್ ನಾಮಕನಾದ ಚತುರ್ಮುಖ ಬ್ರಹ್ಮದೇವರಿಕ್ಕಿಂತಲೂ ಅಧಿಕವಾಗಿ ಅಧಿಗಮಿಸಿ ಪುರುಷ ಪುರುಷ ನಾಮಕ ಪರಮಾತ್ಮ ಇದ್ದಾನೆ. ಆದ್ದರಿಂದ ತಸ್ಮಾತ್ ವಿರಾಟಾಯಿತ ವಿರಾಜೋ ಅಧಿಪುರುಷ ಅಂತ ಹೇಳಿದಾಗ ವಿರಾಜ, ಅದಕ್ಕೆ ರಾಯರ ವ್ಯಾಖ್ಯಾನದಲ್ಲಿ ಹೀಗೆ ಬರೆದಿದ್ದಾರೆ. ರಾಯರ ವ್ಯಾಖ್ಯಾನ ನೋಡಿದರೆ, ತಸ್ಮಾತ್ ಪುರುಷಾಥರೇ ನಾಭಿದೇಶಾತ್ ರೂಪಾಂತರೇಣ ಅಜಾಯತ ಭೌತಿಕ ದೇಹ ಇಂದ್ರಿಯ ಆದಿ ಯುಕ್ತ ಸನ್ ಉದ್ಭೂತ ಇತ್ಯರ್ಥ ಅಂತ ಹೇಳಿ ತಸ್ಮಾತ್ ಕ ನೋಡ್ರಿ, ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿ ಬಂದರು ಅಂದರೆ ಅರ್ಥ ಏನು, ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಪರಮಾತ್ಮ ಉತ್ತಮನಾಗಿ ಇದ್ದಾನೆ. ಯಾಕಂದ್ರೆ ಇವನಿಂದ ಅವನು ಹುಟ್ಟಿ ಬಂದನಲ್ವಾ, ಆದ್ದರಿಂದ ಪರಮಾತ್ಮ ಉತ್ತಮನಾಗಿದ್ದಾನೆ. ಆದ್ದರಿಂದ ತಸ್ಮಾತ್ ಆ ಕಾರಣದಿಂದ ವಿರಾಜೋ ಅಧಿಪುರುಷ, ವಿರಾಜ ಚತುರ್ಮುಖಾತ್ ಪುರುಷ, ಪೂರ್ವ ಪ್ರಕೃತ ಪುರುಷ ಶಬ್ದ ಮುಖ್ಯಾರ್ಥ ಪುರುಷ ಶಬ್ದಿತೋ ಹರಿಹಿ ಅಧಿ ಅಧಿಕ ಇತ್ಯಾವೃತ್ಯ ಯೋಜ್ಯಂ, ಹೀಗೆ ಆವರ್ತಿಸಿಕೊಂಡು ಯೋಜನೆ ಮಾಡುವುದು. ಹೇಗೆ, ತಸ್ಮಾತ್ ವಿರಾಳ ಜಾಯತ ವಿರಾಜೋ ಅಧಿಪುರುಷ ವಿರಾಜ, ವಿರಾಟ್ ಅಂತ ಕರೆಯಲ್ಪಡುವ ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಪುರುಷ, ಪೂರ್ವವಾಗಿ ನಾವು ಮುಂದೆ ಹೇಳಿದಂತ ಪುರುಷ ಶಬ್ದದ ಮುಖ್ಯಾರ್ಥ ಹರಿ ಭಗವಂತ ಪುರುಷ, ಅವನು ಪುರಿಸೇತೆ ಅಂತಲೂ ನಾವು ಅನೇಕ ವಿಧವಾದ ಅರ್ಥಗಳು ವಿಷ್ಣು ಸಹಸ್ರನಾಮವನ್ನು ಮಾಡುವಾಗ ನೋಡಿದ್ವಿ. ಪುರುಷ ಶಬ್ದಕ್ಕೆ ಬೇರೆ 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 ಅರ್ಥಗಳನ್ನು ನೋಡುವಾಗ ಪುರುಷ ಶಬ್ದ ಪರಮಾತ್ಮ ಪುರುಷ ಅನ್ನೋದು ಸಹಸ್ರನಾಮದಲ್ಲಿ ಬರುವಂತದ್ದಾಯಿತು. ಪುರುಷ ಪುರುಷೋತ್ತಮ ಎಲ್ಲವೂ ಕೂಡ ಪರಮಾತ್ಮನ ಹೆಸರುಗಳು. ಪುರುಷ ಶಬ್ದ ಮುಖ್ಯ ಪರಮುಖ್ಯ ಅರ್ಥದಲ್ಲಿ ಹರಿಯನ್ನು ಹೇಳುತ್ತೆ. ಆದ್ದರಿಂದ ವಿರಾಜ ಅಧಿಪುರುಷ ಅಂದ್ರೆ ವಿರಾಜ ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಅಧಿಕವಾಗಿ ಪುರುಷಃ, ಪುರುಷನಾಮಕನಾದ ಪರಮಾತ್ಮ, ಪುರುಷ ಶಬ್ದಿತನಾದ ಹರಿ ಪರಮಾತ್ಮ ಅವನು ಅಧಿಕನಾಗಿ ಇದ್ದಾನೆ. ಯಾಕೆ ಮುಂದೆ ಹೇಳಿದ್ದಾರಲ್ಲ, ಚತುರ್ಮುಖ ಬ್ರಹ್ಮದೇವರು ಕೂಡ ಪರಮಾತ್ಮನಿಂದ ಹುಟ್ಟಿ ಬಂದರು, ಬ್ರಹ್ಮಾಂಡವು ಪರಮಾತ್ಮನಿಂದ ಹುಟ್ಟಿ ಬಂತು. ಆದ್ದರಿಂದ ಆ ಚತುರ್ಮುಖ ಬ್ರಹ್ಮದೇವರಕ್ಕಿಂತಲೂ ಪರಮಾತ್ಮ ಅಧಿಕನಾಗಿ ಇದ್ದಾನೆ, ಅಧಿಕನಾಗಿ ಇದ್ದಾನೆ ಅನ್ನುವ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಸಜಾತು ಅತ್ಯರಿಶ್ಚಿತ ಪಶ್ಚಾತ್ ಭೂಮಿ ಮಥೋಪುರಃ, ಅದರ ಅರ್ಥ ಹೇಳ್ತಾ ಇದ್ದಾರೆ. ಸಜಾತ ಅಂದ್ರೆ ಚತುರ್ಮುಖ, ಪಶ್ಚಾತ್ ಜಾತಾಂ ಇತಿ ಯೋಜ್ಯಂ ಅಂತೇಳಿ. ಸಜಾತ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದರು ಹೇಗೆ? ಸೊ ಸಜಾತ ಭೂಮಿಂ ಅಥೋ ಪುರಃ. ಆಮೇಲೆ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿ ಬಂದ ಅವರು ಏನು ಮಾಡಿದರೆಂದ್ರೆ, ಅವರು ಇಡೀ ಭೂಮಿ ಮುಂತಾದ ಎಲ್ಲ ಗ್ರಹಗಳು, ಆಕಾಶ ಅಂದ್ರೆ ಭೌತಿಕ ಆಕಾಶ, ಇವೆಲ್ಲವೂ ಕೂಡ ಸೃಷ್ಟಿ, ಅದರ ಅಭಿಮಾನಿಗೆ ದೇವತೆಗಳನ್ನು ಅಭಿಮಾನಿತ್ವವನ್ನು ಕೊಟ್ಟು ಸೃಷ್ಟಿ ಮಾಡಿದ ಚತುರ್ಮುಖ ದೇವರು ಅಂದ್ರೆ ಏನಾಯ್ತು, ಪರಮಾತ್ಮನಿಂದ ಚತುರ್ಮುಖ ಹುಟ್ಟಿದ ಕಾರಣದಿಂದ ಚತುರ್ಮುಖನಿಗಿಂತ ಪರಮಾತ್ಮ ಉತ್ತಮನಾದ. ಚತುರ್ಮುಖ ಬ್ರಹ್ಮದೇವರಿಂದ ಇತರ ರುದ್ರಾದಿ ದೇವತೆಗಳು, ಸಕಲ ದೇವತೆಗಳು ಅವರಿಗೆ ಅಭಿಮಾನಿತ್ವ, ಅವರಿಗೆ ದೇಹಾದಿಗಳನ್ನು ಕೊಡುವುದು, ಬ್ರಹ್ಮಾಂಡವನ್ನು ನಿಯಮನ ಮಾಡುವುದು ಇದೆಲ್ಲ ಮಾಡಿದ್ದಾರೆ. ಆದ್ದರಿಂದ ಬ್ರಹ್ಮಾಂಡಕ್ಕೆ ಅಧಿಪತಿಯಾಗಿರುವವನು ಯಾರು? ಚತುರ್ಮುಖ ಬ್ರಹ್ಮದೇವರು. ಆದ್ದರಿಂದ ಆ ಚತುರ್ಮುಖ ಬ್ರಹ್ಮದೇವರು ರುದ್ರಾದಿ ಸಮಸ್ತ ದೇವತೆಗಳಿಂತಲೂ, ಅದೇ ವಿಧವಾಗಿ ಈ ಸಮಸ್ತ ಬ್ರಹ್ಮಾಂಡ ಜಡಾತ್ಮಕವಾದ ಪ್ರಪಂಚಕ್ಕಿಂತಲೂ, ಇದೆಲ್ಲದಕ್ಕಿಂತಲೂ ಮೀರಿಸಿದ್ದಾನೆ, ಮೀರಿ ನಿಂತಿದ್ದಾನೆ, ಉತ್ತಮನಾಗಿದ್ದಾನೆ, ಜೀವೋತ್ತಮನಾಗಿದ್ದಾನೆ ಅನ್ನುವ ಅರ್ಥ ಅದಕ್ಕೆ ಹೇಳ್ತಾರೆ. ತಸ್ಮಾದ ವಿರಾಜೋ ಅಧಿಪುರುಷ ಸಜಾತೋ ಅಚೇಸ್ತ ಪಶ್ಚಾತ್ ಭೂಮಿ ಮಥೋಪುರ, ಇವುಗಳ ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಸಜಾತ ಪಶ್ಚಾತ್ ಜಾತಾಂ ಇತಿ ಯೋಜ್ಯಂ ಭೂಮಿಂ ಭೂಮಿ ಉಪಲಕ್ಷಿತ ಸರ್ವಲೋಕಸ್ಥಿತ ಶಂಕರ ಪುತ್ರಕ ಅಶೇಷ ಜೀವಜಾತಂ. ಭೂಮಿಯನ್ನು ಸೃಷ್ಟಿ ಮಾಡಿದ, ಭೂಮಿ ಅಥೋಪುರ ಅಂತ ಹೇಳಿದಾಗ ಭೂಮಿಯನ್ನು ಸೃಷ್ಟಿ ಮಾಡಿದ ಓನ್ಲಿ ಅರ್ಥ, ಭೂಮಿ ಮಾತ್ರ ಸೃಷ್ಟಿ ಮಾಡಿದ ಅಂತ ಅರ್ಥ ಅಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಭೂಮಿಂ ಅಂತ ಹೇಳಿದರೆ ಭೂಮಿ ಉಪಲಕ್ಷಿತ ಸರ್ವ ಲೋಕಸ್ಥಿತ ಶಂಕರ ಪುತ್ರಕ ಅಶೇಷ ಜೀವಜಾತಂ ಅಂತೇಳಿ. ಭೂಮಿ ಅನ್ನು ಉಪಲಕ್ಷಣ, ಉಪಲಕ್ಷಣ ಅಂದ್ರೆ ಇಟ್ ಈಸ್ ಟು ಬಿ ಟೇಕನ್ ಆಸ್ ಅನ್ ಎಕ್ಸಾಂಪಲ್, ಮೇನ್ ಒಂದು ಕಾಂಟೆಕ್ಚುವಲ್ ಆಗಿ ಭೂಮಿಯನ್ನು ಸೃಷ್ಟಿ ಮಾಡಿ, ಅಂದ್ರೆ ಭೂಮಿ, ಭೂಮಿಗೆ ರಿಲೇಟೆಡ್ ಆಲ್ ದ ಥಿಂಗ್ಸ್. ಏನು ಉಪಲಕ್ಷಣ ಅಂತ ಹೇಳಿದ್ರೆ, ಭೂಮಿ ಮಾತ್ರ ತಗೋಬೇಡಿ, ಅದಕ್ಕೆ ನೀವು ಅದರಿಂದ ಉಪಲಕ್ಷಣ, ಅದನ್ನು ಉಪಲಕ್ಷಣವಾಗಿ ಮಾಡಿರುವಂತಹ ಸರ್ವಲೋಕಸ್ಥಿತ, ಇಡೀ ಲೋಕಗಳಲ್ಲಿರುವಂತಹ ರುದ್ರದೇವರು, ರುದ್ರದೇವರ ಪುತ್ರರು ಅಂದ್ರೆ ಮಿಕ್ಕ ದೇವತೆಗಳು ಅವರೆಲ್ಲರೂ ರುದ್ರದೇವರಿಗಿಂತ ಕಡಿಮೆ ಇರುವ, ಆಮೇಲೆ ಬಂದ ಇಂದ್ರಾದಿ ದೇವತೆಗಳು ಅವರು ರುದ್ರನಿಗಿಂತ ಕಡಿಮೆ, ಹೀಗೆ ತಾರತಮ್ಯಾನುಸಾರವಾಗಿ ರುದ್ರದೇವರು, ರುದ್ರದೇವರ ಮಕ್ಕಳು, ಈ ವಿಧವಾಗಿ ಅಶೇಷ ಜೀವಜಾತಂ, ಸಮಸ್ತ ಜೀವ ಪ್ರಪಂಚ, ಜಡಾತ್ಮಕ ಪ್ರಪಂಚ, ಜೀವಾತ್ಮಕ ಪ್ರಪಂಚ. ಜಡಾತ್ಮಕ ಪ್ರಪಂಚ ಅಂತ ಹೇಳಿದರೆ ಮೆಟೀರಿಯಲ್ ಆಗಿ ಇರುವಂತಹ, ಕಣ್ಣಿಗೆ ಕಾಣಿಸುವ ಈ ವಸ್ತುಗಳೆಲ್ಲ ಕೂಡ, ಅದರಲ್ಲಿ ಇರುವಂತಹ ಜೀವರಾಶಿಗಳು ಅಂತ ಹೇಳಿದ್ರೆ ಅವರಿಗೆ ದೇಹಗಳನ್ನು ಕೊಡುವುದು, ಅವರಿಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡುವುದು ಇದೆಲ್ಲ ಮಾಡಿದ್ದಾನೆ. ಆದ್ದರಿಂದ ಸರ್ವಲೋಕಸ್ಥಿತ ಶಂಕರ ಪುತ್ರಕ ಅಶೇಷ ದೇವದಾತ, ಸಮಸ್ತ ಜೀವರಾಶಿಗಳನ್ನು ಕೂಡ. ಅಥೋ ಪುರಃ ಅತಃ ಅತಃ ಅತಃ, ಎರಡು ಅರ್ಥಗಳು ಹೊಂದಾವಣೆ. ಅತಃ ಅದಾದ ಮೇಲೆ, ಅತಃ ಆ ಕಾರಣದಿಂದಾಗಿ, ಪುರಃ ಅತ್ಯರಿಶ್ಚತ ಪಶ್ಚಾತ್ ಭೂಮಿ ಮತೋ ಪುರಃ. ಪುರಃ ಅಂದ್ರೆ ಪೂರ್ವಂ ಜಾತಂ ಬ್ರಹ್ಮಾಂಡಂ, ಪುರಃ ಮುಂದೆ ಹುಟ್ಟಿರುವಂತಹ ಬ್ರಹ್ಮಾಂಡವು, ಅದರ ಅಭಿಮಾನಿ ದೇವತೆಗಳು ಅವರೆಲ್ಲರನ್ನೂ ಕೂಡ. ಅತ್ಯರಿಚ್ಯತ, ಅತ್ಯರಿಚ್ಯತ ಅಂದ್ರೆ ಅತಿ ಅರಿಚ್ಯತ, ಅತಿ ಅರಿಚ್ಯತ ಅಂದ್ರೆ ಅತಿಕ್ರಮಿಸುವುದು, ಅತಿಕ್ರಮ್ಯ ವರ್ತತೆ ತೇಷಾಂ ಅಧಿಪತಿ ಅಭೂತ್ ಇತ್ಯರ್ಥ. ಅತ್ಯರಿಚ್ಯತ ಅತಿಶಯಿಚಿಲ್ಲಿ ಅಂದ್ರೆ ಬಹಳ ದೊಡ್ಡವನಾಗಿ, ಅದನ್ನು ಮೀರಿ ನಿಂತವನಾಗಿ ಅವನು ಇದ್ದ, ಅವನು ಪ್ರಕಾಶಿಸುತ್ತಾ ಇದ್ದ. ಆದ್ದರಿಂದ ಅತ್ಯರಿಚ್ಯತ ಅನ್ನೋ ಶಬ್ದಕ್ಕೆ ಅತಿಕ್ರಮ್ಯ ವರ್ತತೆ ಅಂತ ಅರ್ಥ. ಅತಿ ಅರಿಚ್ಯತ, ಅತಿಕ್ರಮ್ಯ ವರ್ತತೆ ತೇಷಾಂ ಅಧಿಪತಿ ಅಭೂತ್. ಅತಿಕ್ರಮಿಸಿ ಇರುವುದು ಅಂದ್ರೆ ಏನು? ಅಧಿಪತಿಯಾಗಿರುವುದು, ಪಾಲಕನಾಗಿರುವುದು, ರಕ್ಷಕನಾಗಿರುವುದು, ಉತ್ತಮನಾಗಿರುವುದು, ಮೀರಿ ಇರುವುದು. ಆದ್ದರಿಂದ ತೇಷಾಂ ಅಧಿಪತಿ ಅಭೂತ್ ಇತ್ಯರ್ಥ ಅತ್ಯರಿಚ್ಯತ ಅನ್ನೋ ಶಬ್ದಕ್ಕೆ. ಆದ್ದರಿಂದ ನಮಗೆ ಇಲ್ಲಿ ತಸ್ಮಾತ್ ವಿರಾಳಜಾಯತ ವಿರಾಜೋ ಅಧಿಪುರುಷ ಸಜಾ ಅತ ಪಶ್ಚಾತ್ ಭೂಮಿಂ ಅಥೋ ಪುರಃ. ಸೊ ಇವೆಲ್ಲವೂ ಕೂಡ ಅಲ್ಲಿ ಹೇಳುವಂತದ್ದು. ಅದರಿಂದ ಅತಿಕ್ರಮಿಸಿರುವಂತದ್ದು ಅಂದ್ರೆ ಎಲ್ಲದಕ್ಕೆ ಅಧಿಪತಿಯಾಗಿ ಒಡೆಯನಾಗಿ ಚತುರ್ಮುಖ ಬ್ರಹ್ಮದೇವರು ಇದ್ದರು. ಅದನ್ನೇ ತದುಕ್ತಂ ತಾತ್ಪರ್ಯ ಅಂತೇಳಿ ಭಾಗವತ ತಾತ್ಪರ್ಯ ಎರಡನೇ ಸ್ಕಂದ ಆರನೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕ ಅಲ್ಲಿ ವ್ಯಾಖ್ಯಾನ ಮಾಡುವಾಗ ತಸ್ಮಾತ್ ಹರೇಹೇ ಅಂಡಂ ಅಭೂತ್ ಅಂಡಾದಪಿ ಚತುರ್ಮುಖ ಸ ವಿರಾಣ್ಣಾಮಕಃ ತಸ್ಮಾತ್ ಅಧಿಕೋ ಹರಿಹಿ ಏವ ತೂ ಅಂತೇಳಿ ನೋಡ್ರಿ. ಕೆಲವು ಕಡೆ ಬ್ರಹ್ಮಾಂಡವನ್ನು ಚತುರ್ಮುಖ ಬ್ರಹ್ಮಾಂಡ ಚತುರ್ಮುಖ ಬ್ರಹ್ಮದೇವರಿಂದ ಬಂತು, ಇಲ್ಲ ಅಂಡದಿಂದ ಚತುರ್ಮುಖ ಬ್ರಹ್ಮದೇವರು ಅಂದ್ರೆ ಒಂದು ಭೌತಿಕವಾದ ಒಂದರಿಂದ ಚತುರ್ಮುಖ ಬ್ರಹ್ಮದೇವರು ಬಂದ್ರು ಅಂತಲೂ ಬರುತ್ತಲ್ಲವ. ಅಂದ್ರೆ ಬ್ರಹ್ಮಾಂಡ ಬ್ರಹ್ಮದೇವರಿಂದ ಬಂತು ಅನ್ನೋದು ಅರ್ಥ ಮಾಡ್ಕೊಳ್ತೀವಿ, ಬ್ರಹ್ಮಾಂಡದಿಂದ ಚತುರ್ಮುಖ ಬ್ರಹ್ಮದೇವರು ಬಂದ್ರು ಅಂತ ಎಲ್ಲಾದ್ರೂ ಇದ್ರೆ ಅದಕ್ಕೆ ಹೇಗೆ ಅರ್ಥ ಮಾಡುದು? ಅದಕ್ಕೆ ಸಿಂಪಲ್ ಆಗಿ ನಾಭಿ ಕಮಲ ಅಲ್ಲವಾ, ಆ ನಾಭಿ ಕಮಲ ಬ್ರಹ್ಮಾಂಡದ ಬೀಜ ಇದ್ದಂತೆ, ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರು ಬಂದರು, ಆದ್ದರಿಂದ ಅವರು ಬ್ರಹ್ಮಾಂಡದಿಂದ ಬಂದಂತಲೂ ಆಗತ್ತಲ್ವ. ಹರೇಹೇ ಅಂಡಂ, ಹರಿಯಿಂದ ಬ್ರಹ್ಮಾಂಡ ಬಂತು, ಮೊದಲು ಬ್ರಹ್ಮಾಂಡದ ಬೀಜ ಅದೇನು ನಾಭಿಕಮಲ. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಲಿಕ್ಕೆ ಮುಂಚೆ ನಾಭಿಕಮಲ ಬಂದು ಬಿಡ್ತು, ನಾಭಿಕಮಲವನ್ನು ಸೃಷ್ಟಿ ಮಾಡಿದ ಚತುರ್ಮುಖ ಬ್ರಹ್ಮದೇವರಲ್ಲ, ನಾಭಿಕಮಲದಿಂದ ಅವರೇ ಹುಟ್ಟು ಬಂದರು. ಆದ್ದರಿಂದ ನಾಭಿಕಮಲವನ್ನು ಅಂಡಾತ್ಮಕವಾದ ಈ ಬ್ರಹ್ಮಾಂಡಕ್ಕೆ ಮೂಲಭೂತವಾಗಿರುವ ನಾಭಿಕಮಲ ಯಾವುದಿದೋ ಅದನ್ನು ಭಗವಂತ ಸೃಷ್ಟಿ ಮಾಡಿದ, ಆ ನಾಭಿಕಮಲದಿಂದ ಚತುರ್ಮುಖ ಸೃಷ್ಟಿಯಾದ, ಆ ಚತುರ್ಮುಖದಿಂದ ಮತ್ತು ಬ್ರಹ್ಮಾಂಡ ದೊಡ್ಡದಾಗಿ ಸೃಷ್ಟಿ ಆಯಿತು, ಅದರ ದೇವತೆಗಳು ಮಹಾದೇವತೆಗಳು ಇವೆಲ್ಲರೂ ಕೂಡ ಸೃಷ್ಟಿಯಾದರು. ಆದ್ದರಿಂದ ಆ ವಿರಾಟ್ ನಾಮಕ ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಅಧಿಕನಾಗಿ ಹರಿಯಿದ್ದ ಅನ್ನೋದು ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ತಸ್ಮಾತ್ ಹರೇಹೇ ಅಂಡಂ ಅಭೂತ್ ಅಂಡಾತ್ ಅಪಿ ಚತುರ್ಮುಖ ಸ ವಿರಾಟ್ ನಾಮಕ ತಸ್ಮಾತ್ ಅಧಿಕೋ ಹರಿಹಿಯೇವತು, ಆ ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಉತ್ತಮನಾಗಿಯೇ ಇದ್ದಾನೆ ಹರಿ ಪರಮಾತ್ಮ ಅಂತ ಹೇಳಿ ಹೇಳಿದ್ದಾರೆ. ಅದೇ ವಿಧವಾಗಿ ಅಂಡಾ ಜಾತಸ್ಯ ಅನ್ಯ ರೂಪಂ ನಾಭಿ ಪದ್ಮಾತ್ ಅಭೂತ್ ಹರೇ ಯದಾ ಉಭಯಾತ್ಮಕೋ ಜಜ್ಞೆ ಬ್ರಹ್ಮ ಲೋಕ ಪಿತಾಮಹ ತದೈವ ಸೋ ಅತಿರಿಕ್ತೋ ಅಭೂತ್ ಸರ್ವಪೂರ್ವಂ ಪರಂ ಜಗತ್ ಅಂತೇಳಿ. ಸೊ ಆಚಾರ್ಯರು ಮಾಡಿದ ವ್ಯಾಖ್ಯಾನದಲ್ಲಿ ಕೂಡ ಹೇಳುವಂತದ್ದು ಅಂಡಾ ಜಾತಸ್ಯ ಅನ್ಯ ರೂಪಂ ನಾಭಿ ಪದ್ಮಾತ್ ಅಭೂತ್ ಹರೇ ಯದಾ ಉಭಯಾತ್ಮಕೋ ಜಜ್ಞೆ, ಆ ಅಂಡದಿಂದ ಹುಟ್ಟಿರುವಂತಹ ಅನ್ಯ ರೂಪಕನ ಬೇರೆ ರೂಪ ಇರುವಂತಹ ನಾಭಿಪದ್ಮದಿಂದ ನಾಭಿಕಮಲದಿಂದ ಹರಿಯ ನಾಭಿಕಮಲದಿಂದ ಹುಟ್ಟಿ ಬಂದಂತಹ ಚತುರ್ಮುಖ ಬ್ರಹ್ಮದೇವರು ಯದಾ ಉಭಯಾತ್ಮಕೋ ಜಜ್ಞೆ ಬ್ರಹ್ಮ, ಉಭಯಾತ್ಮಕ ಅಂದ್ರೆ ಜಡಾತ್ಮಕ ಚೇತನಾತ್ಮಕ ಎರಡು ಇರುವಂತಹ ಈ ಬ್ರಹ್ಮಾಂಡವನ್ನು ಬ್ರಹ್ಮ ಲೋಕ ಪಿತಾಮಹ, ಅದಕ್ಕೆ ಬ್ರಹ್ಮದೇವರಿಗೆ ಲೋಕ ಪಿತಾಮಹ ಅಂತ ಕರೀತಾರೆ. ಹೇಗೆ ಚತುರ್ಮುಖ ಬ್ರಹ್ಮದೇವರನ್ನು ಪಿತಾಮಹರು ಅಂದ್ರೆ ರುದ್ರಾದಿಗಳು ಪಿತರಾದರೆ ಅವರು ತಂದೆ ಸದೃಶವಾದರೆ ಇವರು ತಂದೆಯ ತಂದೆಗೆ ಇರುವ ಕಾರಣದಿಂದ ಅವರು ಪಿತಾಮಹರು ಅಂತೇಳಿ ಅದಕ್ಕೆ ಅದೇ ತದಾ ಏವ ಸೋ ಅತಿರಿಕ್ತೋ ಅಭೂತ್ ಸರ್ವಪೂರ್ವಂ ಪರಂ ಜಗತ್. ಅದಕ್ಕೆ ಸರ್ವಪೂರ್ವಂ ಇದನ್ನೇ ನಾವು ದ್ವಾದಶೋತ್ತರ ಆಚಾರ್ಯ ಹೇಳ್ತಾರೆ ಅಲ್ಲಿ ದ್ವಾದಶೋತ್ತರ ಹೇಳುವಾಗ ಲಕ್ಷ್ಮೀದೇವಿಯನ್ನು ಹೇಳುವಾಗ ಬಲವತ್ ಕೇಷ್ಟಂ ನಮಾಮಿ ಅಂತೇಳಿ ಅಲ್ಲಿ ಅಲ್ಲಿ ಹೇಳುವಾಗ ಆ ಬ್ರಹ್ಮದೇವರಿಗಿಂತಲೂ ಸೃಷ್ಟಿ ಸಂಹಾರ ಲೀಲಾ ವಿಲಾಸದಂ ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸನ ಅದು ಹೇಳುವಾಗ ಎಲ್ಲ ಕೂಡ ಈ ಇದೆಲ್ಲ ಮಾಡುವಾಗ ಆ ಬ್ರಹ್ಮದೇವರು ಅವರು ಅತಿರಿಕ್ತ ಅಭೂತ್ ಸರ್ವಪೂರ್ವ, ಅದು ಅಭೂತ್ ಸರ್ವಪೂರ್ವಂ ಸಂಧಿ ಆಗಿ ಅಭೂತ್ ಸರ್ವಪೂರ್ವಂ ಅಂತ ಆಗುತ್ತೆ ವ್ಯಾಖ್ಯಾನ ನೋಡುವಾಗ. ತದೈವ ಸೋತಿರಿಕ್ತೋ ಅಭೂತ್ ಸರ್ವಪೂರ್ವಂ ಪರಂಜಗತ್ ಅಂತಿದೆ. ಅದನ್ನು ಬಿಡಿಸಿದೆ ತದಾ ಏವ ಸಹ ಅತಿರಿಕ್ತ ಅಭೂತ್ ಸರ್ವ ಪೂರ್ವಂ ಪರಂ ಜಗತ್ ಅಂತ ಬಿಡಿಸುವಂಥದ್ದು. ಅದರ ಅರ್ಥ ಸರ್ವ ರುದ್ರಾದಿಗಳು, ಅದರಿಂದ ಬ್ರಹ್ಮಾಂಡದಿಂದ ಬ್ರಹ್ಮನ ಒಂದು ರೂಪ ಹುಟ್ಟು ಬಂತು, ಆ ಬ್ರಹ್ಮನ ಮತ್ತು ರೂಪದಿಂದ ಮತ್ತು ಬ್ರಹ್ಮಾಂಡ ಬರುವಂತದ್ದು, ಆದ್ದರಿಂದ ಅದಕ್ಕಿಂತ ಬೇರೆಯಾದ ಇನ್ನೊಂದು ಚತುರ್ಮುಖ ಬ್ರಹ್ಮನ ರೂಪವು ಹರಿಯ ನಾಭಿಪದ್ಮದಿಂದ ಹುಟ್ಟಿ ಬಂತು. ಹೀಗೆ ಲೋಕಕ್ಕೆ ಪಿತಾಮಹನಾದ ಆ ಚತುರ್ಮುಖ ಬ್ರಹ್ಮದೇವರು ಎರಡು ವಿಧವಾಗಿ ಹುಟ್ಟಿದ್ದರಿಂದಲೇ ಅವನು ರುದ್ರ ಮೊದಲಾದಂತಹ ಸಕಲ ಜಗತ್ತಿಗಿಂತ ಅತಿರಿಕ್ತನಾಗಿ ಬೇರೆಯ ಅತಿರಿಕ್ತ ಅಂತ ಹೇಳಿದ್ರೆ ಬೀಯಿಂಗ್ ಡಿಫರೆಂಟ್ ಅಂಡ್ ಬೀಯಿಂಗ್ ಅಬೋವ್ ಎರಡೂ ಕೂಡ. ಅತಿರಿಕ್ತ ಅನ್ನೋ ಶಬ್ದಕ್ಕೆ ಅರ್ಥ ಜಸ್ಟ್ ಡಿಫರೆಂಟ್ ಅಂತ ಅಲ್ಲ, ಡಿಫರೆಂಟ್ ಆಗಿರುವುದು ಗ್ರೇಟರ್ ಆಗಿರುವುದು ಎರಡು ಸೇರಿಸಿದ್ರೆ ಇರುವ ಶಬ್ದ ಅತಿರಿಕ್ತ. ಆದ್ದರಿಂದ ಜಗತ್ತಿಗಿಂತ ಅತಿರಿಕ್ತನಾಗಿ ಉತ್ತಮನಾಗಿ ಬೇರೆಯವನಾಗಿಯೂ ಉತ್ತಮನಾಗಿಯೂ ಚತುರ್ಮುಖ ಬ್ರಹ್ಮದೇವರು ಇದ್ದಾರೆ. ಆ ಚತುರ್ಮುಖ ಬ್ರಹ್ಮಕ್ಕಿಂತಲೂ ಬೇರೆಯನಾಗಿ ಉತ್ತಮನಾಗಿ ಪರಮಾತ್ಮ ಇದ್ದಾನೆ. ಈ ತಾರತಮ್ಯವನ್ನು ಕೂಡ ಇಲ್ಲಿ ಹೇಳಿದಂತಾಗತ್ತೆ. ಹೀಗೆ ಈ ಮಂತ್ರಕ್ಕೆ ಅರ್ಥ ಇದು ನಾವು ಇಷ್ಟವರೆಗೂ ನೋಡಿದ್ದ ಮಂತ್ರಗಳಿಗೆ ಅಭ್ಯಾಸ ಆಯ್ತಾದ್ದರಿಂದ ಇದು ಸುಲಭವಾಗಿ ಅನ್ಸತ್ತೆ, ಸುಲಭವಾಗಿ ಇದೆ, ಅಷ್ಟೇನು ಕಷ್ಟ ಇಲ್ಲ. ತಸ್ಮಾತ್ ವಿರಾಡ ಜಾಯತ ವಿರಾಜೋ ಅಧಿಪುರುಷ ಸ ಜಾತೋ ಅತ್ಯರಿಸಿದ ಪಶ್ಚಾತ್ ಭೂಮಿಂ ಅಥೋ ಪುರ ಅನ್ನುವ ಮಂತ್ರದ ಅರ್ಥ ರಾಯರ ವ್ಯಾಖ್ಯಾನದಿಂದ ನಾವು ನೋಡಿದ್ದೀವಿ. ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳಬಹುದು. ಹರೇ ಶ್ರೀನಿವಾಸ ಶ್ರೀಕೃಷ್ಣ ಅರ್ಪಣಮಸ್ತು.